ಹ್ಯೂಮನ್ ಪೋಡಿಯಂ ಎಂಟಿಆರ್ ದುಬೈ ಮತ್ತು ಮೈಯಾ ಪಬ್ಲಿಕೇಶನ್ ಸಹಭಾಗಿತ್ವದಲ್ಲಿ ಪ್ರಸ್ತುತಪಡಿಸುತ್ತಿದೆ ಪಾತಕ ಲೋಕ ಕನ್ನಡ ಟ್ರೂ ಕ್ರೈಮ್ ಪಾಡ್ಕಾಸ್ಟ್ ಕೇಸ್ 8 ಎಪಿಸೋಡ್ 1 ಉಮೇಶ್ ರೆಡ್ಡಿ ವಿಕೃತ ಕಾನ್ಸ್ಟೇಬಲ್. ಅಂದು ನವೆಂಬರ್ 13 1996 ಈಗಿನ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಹತ್ತಿರದ ಗೊಲ್ಲನಕೋಟೆ ಪ್ರೈಮರಿ ಶಾಲೆಯಲ್ಲಿ ಟೀಚರ್ ಆಗಿದ್ದ ಶೈಲಜಾ ಮ್ಯಾಡಂ ಕಳ್ಳೀರೋಪದಲ್ಲಿ ಬಸ್ಸು ಇಳಿದು ತಮ್ಮ ಶಾಲೆಯತ್ತ ನಡೆಯಲು ಆರಂಭಿಸಿದರು. ಬಸ್ ಸ್ಟ್ಯಾಂಡಿನಿಂದಲೇ ಶಾಲೆಗೆ 1.5 ಕಿಲೋಮೀಟರ್ ದೂರ. ದಾರಿಯ ಮಧ್ಯೆ ಜೋಳದ ಹೊಲಗಳು ಇವೆ. ತಮ್ಮ ಜೊತೆಯಲ್ಲಿಯೇ ಬಸ್ ಇಳಿದ ಇನ್ನೊಬ್ಬ ವ್ಯಕ್ತಿಯ ಕಡೆಗೆ ಶೈಲಜಾ ಮ್ಯಾಡಂ ಅಷ್ಟೊಂದು ಗಮನ ಹರಿಸಲಿಲ್ಲ. ತಮ್ಮ ಪಾಡಿಗೆ ಎರಡೂ ಜೋಳದ ಹೊಲಗಳ ಮಧ್ಯೆ ಇದ್ದ ಎತ್ತಿನ ಗಾಡಿಯ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. 3/4 ಕಿಲೋಮೀಟರ್ ದೂರ ನಡೆದಿರಬಹುದು ಅಷ್ಟೇ. ಹಿಂದಿನಿಂದ ಯಾರೋ ಬಂದು ಆಕೆಯ ಕುತ್ತಿಗೆಯನ್ನ ಗಟ್ಟಿಯಾಗಿ ಹಿಡಿದುಕೊಂಡ ಅನುಭವವಾಯಿತು. ಶೈಲಜಾ ಮ್ಯಾಡಂ ಸುಮ್ಮನಿರಲಿಲ್ಲ. ತನ್ನನ್ನ ಹಿಡಿದವನ ಮುಖಕ್ಕೆ ತಮ್ಮ ಕೈಗಳಿಂದ ಹೊಡೆದರು. ತಕ್ಷಣವೇ ಹಿಂದಿನಿಂದ ಹಿಡಿದವನು ಶೈಲಜಾ ಮ್ಯಾಡಂ ಮುಖಕ್ಕೆ ಗುದ್ದಿದ ರಭಸಕ್ಕೆ ಅವರ ತುಟಿ ಹರಿದು ರಕ್ತ ಬರಲು ಆರಂಭಿಸಿತು. ತಮ್ಮನ್ನು ಹಿಂದಿನಿಂದ ಬಂದು ಹಿಡಿದುಕೊಂಡವನು ತಾವು ಬಂದ ಬಸ್ಸಿನಲ್ಲಿ ಬಂದು ಕಳ್ಳೀರೋಪದಲ್ಲಿ ಇಳಿದುಕೊಂಡವನು ಎಂದು ಶೈಲಜಾ ಮ್ಯಾಡಂಗೆ ಗೊತ್ತಾಯಿತು. ಆತ ಬಲವಾಗಿ ಶೈಲಜಾರನ್ನು ಹಿಡಿದುಕೊಂಡು ನೆಲಕ್ಕೆ ಬೀಳಿಸಿ ಅವರ ಬಟ್ಟೆಯನ್ನೆಲ್ಲ ಬಿಚ್ಚಿ ಬೆತ್ತಲೆ ಮಾಡಿದ. ಅವರ ಕೊರಳಲ್ಲಿದ್ದ ಸರ ತಾಳಿ ಕಿತ್ತುಕೊಂಡು ಅವರ ಕಿವಿ ಓಲೆಗಳನ್ನು ಕಿತ್ತ ರಭಸಕ್ಕೆ ಶೈಲಜಾ ಮ್ಯಾಡಂ ಕಿವಿಗಳೇ ಹರಿದು ಹೋದವು. ಅವರ ಬಟ್ಟೆಗಳನ್ನು ತನ್ನ ಬ್ಯಾಗಿಗೆ ತುರುಕಿಕೊಂಡ ಆ ವ್ಯಕ್ತಿ ಅವರನ್ನ ಬೆತ್ತಲೆಯಾಗಿ ದಾರಿಯಲ್ಲಿಯೇ ಬಿಟ್ಟು ಓಡಿ ಹೋದ. ಏನು ಮಾಡಬೇಕು ಎಂದು ಗೊತ್ತಾಗದೆ ಶೈಲಜಾ ಮ್ಯಾಡಂ ಜೋಳದ ಹೊಲದ ಮಧ್ಯೆ ಸ್ವಲ್ಪ ಹೊತ್ತು ದಿಗ್ಭ್ರಾಂತರಾಗಿ ಕುಳಿತಿದ್ದರು. ಅಲ್ಲಿಂದ ತಮ್ಮ ಕೈಗಳಲ್ಲಿ ಸಾಧ್ಯವಾದಷ್ಟೂ ಮೈಮುಚ್ಚಿಕೊಂಡು ಗೊಲ್ಲನಕೋಟೆಯ ಕಡೆಗೆ ಓಡಿಬಂದು ಅಲ್ಲಿನ ಜನಗಳು ನೋಡುತ್ತಿದ್ದಂತೆಯೇ ಕುಸಿದು ಬಿದ್ದರು. ತಕ್ಷಣವೇ ಗುಂಪಿನಲ್ಲಿದ್ದ ಹಿರಿಯ ಯಜಮಾನರೊಬ್ಬರು ತಮ್ಮ ಪಂಚೆಯನ್ನೇ ಶೈಲಜಾ ಅವರಿಗೆ ಹೊದಿಸಿ ಅವರನ್ನ ಮನೆಗೆ ಕರೆದುಕೊಂಡು ಹೋಗಿ ತಮ್ಮ ಮನೆಯ ಹೆಂಗಸರ ಸುಪರ್ದಿಗೆ ಕೊಟ್ಟರು. ಅವರಿಗೆ ಬಟ್ಟೆ ಹಾಕಿಸಿ ಅಲ್ಲಿಂದ ಚಿತ್ರದುರ್ಗ ರೂರಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನು ಸಹ ಕೊಟ್ಟರು. ಈ ಘಟನೆ ನಡೆದ ಮೇಲೆ ಶೈಲಜಾ ಮ್ಯಾಡಂ ಮತ್ತೆ ಗೊಲ್ಲರಕೋಟೆಗೆ ಬರಲೇ ಇಲ್ಲ. ಅವರು ದಾವಣಗೆರೆ ಕಡೆಗೆ ವರ್ಗ ಮಾಡಿಸಿಕೊಂಡು ಹೊರಟು ಹೋದರು. ಇಂತಹ ಘಟನೆಗಳನ್ನ ಅಲ್ಲಿಯವರೆಗೆ ಕೇಳಿರದ ಪೊಲೀಸರು ಇದನ್ನ ಯಾರು ಮಾಡಿರಬಹುದು ಎನ್ನುವ ಗೊಂದಲದಲ್ಲಿ ಬಿದ್ದರು. ಶೈಲಜಾ ಮ್ಯಾಡಂ ಜೊತೆ ಕಳ್ಳೀರೋಪದಲ್ಲಿ ಬಸ್ಸು ಇಳಿದ ವ್ಯಕ್ತಿ ತಲೆಗೆ ಒಂದು ಕ್ಯಾಪ್ ಹಾಕಿಕೊಂಡಿದ್ದ ಮತ್ತು ಆತನನ್ನ ಮೊದಲು ಅಲ್ಲಿ ಯಾರೂ ನೋಡಿರಲಿಲ್ಲ ಎನ್ನುವ ವಿಷಯ ಮಾತ್ರ ಪೊಲೀಸರಿಗೆ ಗೊತ್ತಾಯಿತು ಅಷ್ಟೇ. ಈ ಘಟನೆ ಒಂದೆರಡು ಹಳ್ಳಿಗಳ ಮಧ್ಯೆ ಮಾತುಕತೆಯ ವಸ್ತುವಾಯಿತೆಯ ಹೊರತು ಯಾರೇನೂ ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ. ಮುಂದಿನ 20 ದಿನಗಳ ಕಾಲ ಅಂತಹ ಅಹಿತಕರ ಘಟನೆಗಳು ಚಿತ್ರದುರ್ಗದಲ್ಲಾಗಲಿ ಹತ್ತಿರದ ಹಳ್ಳಿಗಳಲ್ಲಾಗಲಿ ನಡೆಯಲಿಲ್ಲ. 1996 ಚಿತ್ರದುರ್ಗ ಒಂದು ದೊಡ್ಡ ಹಳ್ಳಿಯಂತಿತ್ತು ಅಷ್ಟೇ. ಕೋಟೆಯ ಸುತ್ತಮುತ್ತಲಿನ ಮನೆಗಳು ಮುಗಿದ ಮೇಲೆ KEB ಕ್ವಾರ್ಟರ್ಸ್ಗಳು ಇದ್ದವು. ಅಲ್ಲಿ ಹೊಸ ಲೇಔಟ್ಗಳೂ ಬಂದಿದ್ದರೂ ಎಲ್ಲಾ ಖಾಲಿ. ಜಾಲಿ ಗಿಡಗಳ ಪೊದೆಗಳು ಬೇಕಷ್ಟು ಬೆಳೆದಿದ್ದವು ಮತ್ತು ಸಂಜೆ 6 ಗಂಟೆಯ ಮೇಲೆ ಆ ಕಡೆಗೆ ಯಾರೂ ಹೆಚ್ಚಾಗಿ ಓಡಾಡುತ್ತಿರಲಿಲ್ಲ. ಅಲ್ಲಿಂದ 1-2 ಕಿಲೋಮೀಟರ್ ದೂರದಲ್ಲಿ ಸಣ್ಣ ಹಳ್ಳಿಗಳಂತೆ ಇದ್ದ ಕೆಲವು ಮನೆಗಳಿದ್ದವು. ಸ್ವರೂಪ ಎನ್ನುವ 20 ವರ್ಷದ ಹುಡುಗಿ KEB ಕ್ವಾರ್ಟರ್ಸ್ ಹತ್ತಿರದ ಒಂದು ಫೋಟೋ ಕಾಪಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಸಂಜೆ 7 ಗಂಟೆಯವರೆಗೆ ಕೆಲಸ ಇರುತ್ತಿತ್ತು. ಅವಳ ತಂದೆ ಕೆಲವು ದನಗಳನ್ನು ಸಾಕಿದ್ದು ಬೆಳಗ್ಗೆ ಮತ್ತು ಸಂಜೆ ಕೆಲವು ಮನೆಗಳಿಗೆ ಹಾಲು ಹಾಕುತ್ತಿದ್ದರು. ಸಂಜೆ ಹಾಲು ಹಾಕಿದ ಮೇಲೆ ಮಗಳನ್ನ ಕರೆದುಕೊಂಡು ಹೋಗುತ್ತಿದ್ದರು. ಡಿಸೆಂಬರ್ 4, 1996 ಸಂಜೆ 7 ಗಂಟೆಗೆ ತನ್ನ ಕೆಲಸ ಮುಗಿಸಿದ ಸ್ವರೂಪ ತನ್ನ ತಂದೆಯ ಜೊತೆ ಮನೆಯ ಕಡೆಗೆ ಹೊರಟಿದ್ದಳು. ಅಷ್ಟರಲ್ಲಿ ಅವಳ ತಂದೆಗೆ ಮೆಡಿಕಲ್ ಶಾಪ್ನಲ್ಲಿ ಮಾತ್ರೆ ತೆಗೆದುಕೊಳ್ಳಬೇಕು ಎನ್ನುವುದು ನೆನಪಾಯಿತು. ರಸ್ತೆಯ ಬದಿಯಲ್ಲಿದ್ದ ಮೆಡಿಕಲ್ ಶಾಪಿಗೆ ತಂದೆ ಹೋದಾಗ ಸ್ವರೂಪ ಮುಂದೆ ನಡೆದುಕೊಂಡು ಹೊರಟಳು. ಅದೇ ಸಮಯದಲ್ಲಿ ಸ್ವರೂಪಳ ಎದುರಿನಿಂದ ಕ್ಯಾಪ್ ಹಾಕಿಕೊಂಡಿದ್ದ ಒಬ್ಬ ಮುಂದೆ ಹೋದ. ಸ್ವರೂಪ ಅವನ ಕಡೆಗೆ ಗಮನ ನೀಡದೆ ಮುಂದೆ ಹೆಜ್ಜೆ ಹಾಕಿದಳು. 4-5 ಹೆಜ್ಜೆ ಹೋಗುವಷ್ಟರಲ್ಲಿ ಸ್ವರೂಪಳ ಜಡೆಯನ್ನ ಯಾರೋ ಗಟ್ಟಿಯಾಗಿ ಹಿಡಿದು ಅವಳನ್ನ ನೆಲಕ್ಕೆ ತಳ್ಳಿ ಅವಳ ಮೇಲೆ ಕುಳಿತನು. ತಕ್ಷಣವೇ ಸ್ವರೂಪ ಅವನ ತಲೆಗೆ ಕೈ ಹಾಕಿದಳು. ಸಣ್ಣದಾಗಿ ಕೂದಲು ಕತ್ತರಿಸಿಕೊಂಡಿದ್ದ ಆ ಮನುಷ್ಯನ ಕ್ಯಾಪ್ ಸ್ವರೂಪಳ ಕೈಗೆ ಬಂದಿತು. ಸ್ವರೂಪ ಕೂಗಾಡುವಾಗಲೇ ಹಿಂದಿನಿಂದ ಅವಳ ತಂದೆ ಓಡಿ ಬಂದು ಮಗಳ ಮೇಲೆ ಕುಳಿತಿದ್ದವನ ಕಡೆ ಕಲ್ಲು ಎಸೆದರು. ಆ ಮನುಷ್ಯ ಚಪ್ಪಲಿ ಬಿಟ್ಟು ಓಡಿ ಹೋದನು. ತಂದೆ ಮಗಳು ಆ ಕ್ಯಾಪ್ ಮತ್ತು ಚಪ್ಪಲಿಯನ್ನು ತೆಗೆದುಕೊಂಡು ಮನೆಗೆ ಹೋದರು. ಮಾರನೇ ದಿನ ಅಂದರೆ ಡಿಸೆಂಬರ್ 5 ತನ್ನ ದೊಡ್ಡಪ್ಪನ ಮನೆಯಲ್ಲಿ ಓದುತ್ತಿದ್ದ ರೂಪಾ ಎಂಬ 16 ವರ್ಷದ ಹುಡುಗಿಗೆ ಅವಳ ದೊಡ್ಡಮ್ಮ ಹಿಟ್ಟು ಮಾಡಿಸಿಕೊಂಡು ಬರಲು ಕಳುಹಿಸಿದ್ದರು. ಅವಳು ಗಿರಣಿಗೆ ಬರುವ ಹೊತ್ತಿನಲ್ಲಿ ಅದು ಬಾಗಿಲು ಹಾಕಿತ್ತು. ಹಾಗಾಗಿ ಮಾರನೇ ದಿನ ಅಂದರೆ ಡಿಸೆಂಬರ್ 6 ಸಂಜೆ ಸುಮಾರು 5:30 ರೂಪಾ ಒಂದು ಬ್ಯಾಗಿನಲ್ಲಿ ಜೋಳ ಮತ್ತು ರಾಗಿ ಹಾಕಿಕೊಂಡು ಹಿಟ್ಟಿನ ಗಿರಣಿಗೆ ಹೋದಳು. ಆದರೆ ಅಂದು ವಾಪಸ್ಸು ಬರಲೇ ಇಲ್ಲ. ರಾತ್ರಿಯಾದ ಮೇಲೆ ದೊಡ್ಡಪ್ಪ ಚನ್ನಬಸಪ್ಪ ಮತ್ತು ಸುತ್ತಮುತ್ತಲಿನ ಮನೆಯವರು ರೂಪಾಳಿಗಾಗಿ ಎಲ್ಲಾ ಕಡೆ ಹುಡುಕಾಡಿದರು. ಹಿಟ್ಟಿನ ಗಿರಣಿ ಮಾಲೀಕ ಸಹ ರೂಪಾ ಬಂದು ಹೋಗಿದ್ದನ್ನ ಹೇಳಿದ. ಮಾರನೇ ದಿನ ಬೆಳಿಗ್ಗೆ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ರೂಪಾ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಯಿತು. ಡಿಸೆಂಬರ್ 8 ರೂಪಾಳ ದೇಹ KEB ಕಾಲೋನಿಯ ಹತ್ತಿರ ನಿರ್ಮಾಣ ಹಂತದಲ್ಲಿದ್ದ ಮನೆಯಲ್ಲಿ ಪತ್ತೆಯಾಯಿತು. ರೂಪಾಳ ಮೈಮೇಲೆ ಯಾವುದೇ ಬಟ್ಟೆ ಇರಲಿಲ್ಲ. ಮೈಮೇಲಿನ ಗಾಯಗಳನ್ನು ನೋಡಿದಾಗ ಅಮಾನುಷವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವುದು ಗೊತ್ತಾಗುತ್ತಿತ್ತು. ಆಕೆಯ ಮೈಮೇಲಿದ್ದ ಚಿನ್ನದ ಒಡವೆಗಳು ಸಹ ಕಣ್ಮರೆಯಾಗಿದ್ದವು. ಪೋಸ್ಟ್ಮಾರ್ಟಮ್ ರಿಪೋರ್ಟಿನಲ್ಲಿ ಹುಡುಗಿಯ ಮೇಲೆ 1 ಹೆಚ್ಚು ಸಲ ಅತ್ಯಾಚಾರವಾಗಿದೆ ಎಂದು ಬರೆದಿತ್ತು. ಸಣ್ಣ ಪಟ್ಟಣವಾಗಿದ್ದ ಚಿತ್ರದುರ್ಗದ ಜನರು ರೊಚ್ಚಿಗೆದ್ದರು. 2-3 ದಿನಗಳು ಕಳೆದರೂ ರೂಪಾ ಕೊಲೆಗೆ ಕಾರಣವೇನು ಎನ್ನುವುದು ಗೊತ್ತಾಗಲೇ ಇಲ್ಲ. ಪಟ್ಟಣದ ಜನಗಳು ದಿನವೂ ಧರಣಿ ಮಾಡಲು ಆರಂಭಿಸಿದರು. ಪೊಲೀಸರಿಗೆ ಇದೊಂದು ದೊಡ್ಡ ಸವಾಲಾಗಲು ಆರಂಭವಾಯಿತು. ಡಿಸೆಂಬರ್ 15 ಹೊತ್ತಿಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಲು ಆರಂಭವಾಯಿತು. ಇಂತಹ ಸಂದರ್ಭದಲ್ಲೇ ಚಿತ್ರದುರ್ಗ SPಗೆ ಒಂದು ಅನಾಮಧೇಯ ಪತ್ರ ಬಂತು. ಅದರಲ್ಲಿ ಚಿತ್ರದುರ್ಗದಲ್ಲಿ ಪ್ರತಿಷ್ಠಿತರ ಮಕ್ಕಳು ಸೇರಿಕೊಂಡು ಈ ರೇಪ್ ಮತ್ತು ಕೊಲೆ ಮಾಡಿದ್ದಾರೆ ಎಂದು 5-6 ಹೆಸರುಗಳನ್ನು ಕೊಟ್ಟಿದ್ದರು. ಒಬ್ಬ ಡಾಕ್ಟರ್ ಮಗ, ಇನ್ನೊಬ್ಬ ಇಂಜಿನಿಯರ್ನ ತಮ್ಮ, ಮತ್ತೊಬ್ಬ ಮೇಷ್ಟ್ರ ಮಗ, ಮಗದೊಬ್ಬ ಊರಿನ ಶ್ರೀಮಂತ ಅಡಕೆ ವ್ಯಾಪಾರಿಯ ಮಗ, ಹೀಗೆ ಕೆಲವು ಹೆಸರುಗಳನ್ನು ಬರೆದಿತ್ತು. ಒಂದು ಕಡೆಗೆ ಜನಗಳ ಒತ್ತಡ, ಮತ್ತೊಂದು ಕಡೆಗೆ ಅನಾಮಧೇಯ ಪತ್ರ. ಹೈರಾಣಾಗಿದ್ದ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಅಜ್ಜಪ್ಪ ಡಿಸೆಂಬರ್ 18 ಆ ಅನಾಮಧೇಯ ಪತ್ರದಲ್ಲಿ ನಮೂದಾಗಿದ್ದ ಶ್ರೀಧರ್ ಅಲಿಯಾಸ್ ಸಿದ್ದ ಎನ್ನುವವನನ್ನು ಅರೆಸ್ಟ್ ಮಾಡಿಯೇ ಬಿಟ್ಟರು. ಅದರ ಜೊತೆಯಲ್ಲಿಯೇ ಇನ್ನೊಬ್ಬ ಶ್ರೀಧರ್, ಮಂಜುನಾಥ್, ಕಿರಣ್ ಕುಮಾರ್ ಮತ್ತು ಪ್ರಕಾಶ್ ಎನ್ನುವವರನ್ನು ಸಹ ಅರೆಸ್ಟ್ ಮಾಡಿದ್ದರು. ಪೊಲೀಸರಿಗೆ ತಲೆನೋವಾದ ವಿಷಯ ಎಂದರೆ ಈ 5 ಜನಗಳು ಸ್ನೇಹಿತರೂ ಆಗಿರಲಿಲ್ಲ ಮತ್ತು ಒಂದೇ ಕಾಲೇಜಿನಲ್ಲಿ ಓದುವವರೂ ಆಗಿರಲಿಲ್ಲ. ಇವರನ್ನೆಲ್ಲ ಸೇರಿಸಿ ಒಂದು ರೇಪ್ ಮತ್ತು ಮರ್ಡರ್ ಕೇಸಿನಲ್ಲಿ ಭಾಗಿಯಾಗಿರುವುದನ್ನು ಸಾಬೀತುಪಡಿಸಬೇಕಿತ್ತು. ಚಿತ್ರದುರ್ಗದ ಜನಗಳಿಂದ ಉಳಿದ ಆರೋಪಿಗಳನ್ನು ಅರೆಸ್ಟ್ ಮಾಡಲು ಒತ್ತಡ ಬರಲಾರಂಭಿಸಿತು. ಮುಂದಿನ 10 ದಿನಗಳಲ್ಲಿ ಚಿತ್ರದುರ್ಗ ಎಷ್ಟೋ ಬಂದ್ಗಳನ್ನು ಕಂಡಿತು. ಒತ್ತಡ ತಡೆಯಲಾಗದೆ ಇನ್ಸ್ಪೆಕ್ಟರ್ ಅಜ್ಜಪ್ಪನನ್ನು ಡಿಸೆಂಬರ್ 28 ಅಲ್ಲಿಂದ ವರ್ಗ ಮಾಡಲಾಯಿತು. ಹಾಗೆಯೇ ರೂಪಾ ಕೊಲೆ ಕೇಸನ್ನು ಡಿಸೆಂಬರ್ 30 COD ವರ್ಗಾಯಿಸಲಾಯಿತು. COD DYSP ರಾಜಪ್ಪ ಅವರು ಚಿತ್ರದುರ್ಗದ ಮೂಲದವರಾಗಿದ್ದರಿಂದ ಈ ಕೇಸಿನಲ್ಲಿ ಏನೋ ಬೇರೆ ಇರಬಹುದು ಎಂದು ಗುಮಾನಿ ಬರಲು ಆರಂಭವಾಯಿತು. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನೋಡಿದರೆ ಇದು 7-8 ಜನ ಮಾಡಿರುವ ಕೆಲಸ ಅಲ್ಲ ಎಂದು ಅನ್ನಿಸಿತು. ಹಾಗಾಗಿ ಬೇರೆಯೇ ದಿಕ್ಕಿನಲ್ಲಿ ವಿಚಾರಣೆ ಆರಂಭಿಸಿದರು. ಹಾಗೆ ವಿಚಾರಿಸುವಾಗ ರೂಪಾ ಕಣ್ಮರೆಯಾಗುವ 2 ದಿನ ಮುಂಚೆ KEB ಕಾಲೋನಿಯ ಹತ್ತಿರವೇ ಯಾರೋ ಹಾಲು ಹಾಕುವವನ ಮಗಳ ಮೇಲೆ ಅಟ್ಯಾಕ್ ಆಗಿತ್ತು ಎಂಬ ವಿಷಯ ಬೆಳಕಿಗೆ ಬಂತು. ಆಗಿನ ಕಾಲಕ್ಕೆ ಮನೆ ಮನೆಗೆ ಹೋಗಿ ಹಾಲು ಹಾಕುವವರ ಸಂಖ್ಯೆ ಇದ್ದದ್ದೇ 6 ಜನ. ಎಲ್ಲರನ್ನೂ ಕರೆಸಿ ಮಾತನಾಡಿಸಿದಾಗ ಸ್ವರೂಪಳ ಅಪ್ಪ ಘಟನೆಯ ವಿವರಗಳನ್ನು ಕೊಟ್ಟರು. ಹಾಗೆಯೇ ಅಂದು ಆ ಜಾಗದಲ್ಲಿ ಸಿಕ್ಕಿದ್ದ ಕ್ಯಾಪ್ ಮತ್ತು ಚಪ್ಪಲಿಯನ್ನು ಸಹ ತಂದು ಪೊಲೀಸರಿಗೆ ಕೊಟ್ಟರು. ಅಂದಿನ ಘಟನೆಯಿಂದ ಸ್ವರೂಪ ಸ್ವಲ್ಪ ಗಾಬರಿಯಾಗಿದ್ದಳು. ಆಗ ಅವಳ ಗೆಳತಿಯೊಬ್ಬಳು ಹೋಮ್ಗಾರ್ಡ್ಗೆ ಸೇರಿದರೆ ಪೊಲೀಸ್ ಥರ ಟ್ರೈನಿಂಗ್ ಸಿಗುತ್ತೆ ಎಂದು ಹೇಳಿದ್ದರಿಂದ ಹೋಮ್ಗಾರ್ಡ್ ಆಗಿ ಸೇರಿದ್ದಳು. ತನ್ನ ಮೇಲೆ ಅಟ್ಯಾಕ್ ಮಾಡಿದವನನ್ನು ಬಹಳ ಹತ್ತಿರದಿಂದ ನೋಡಿದ್ದಾಗಿಯೂ ಇನ್ನೊಮ್ಮೆ ನೋಡಿದರೆ ಗುರುತು ಹಿಡಿಯುತ್ತೇನೆ ಎಂದು ಧೈರ್ಯವಾಗಿ ಹೇಳಿದಳು. COD ಪೊಲೀಸರಿಗೆ ಈ ಕೇಸಿಗೆ ಬೇರೆಯೇ ಆಯಾಮವಿದೆ ಎಂದು ಅನ್ನಿಸಿತು. ಸ್ವರೂಪ ಹೇಳಿದ ಗುರುತಿನ ವ್ಯಕ್ತಿಗಾಗಿ ಹುಡುಕಾಡಲು ಆರಂಭಿಸಿದರು. ಈ ಮಧ್ಯೆ ಗಣರಾಜ್ಯೋತ್ಸವ ಹತ್ತಿರ ಬಂದ ಕಾರಣ ಹೋಮ್ಗಾರ್ಡ್ಗಳನ್ನು ಗಣರಾಜ್ಯೋತ್ಸವದ ಪರೇಡ್ ಸಲುವಾಗಿ ಜಿಲ್ಲಾ ಸ್ಟೇಡಿಯಂನಲ್ಲಿ ಮಾರ್ಚ್ ಪಾಸ್ಟ್ ತರಬೇತಿ ಆರಂಭವಾಯಿತು. ಸ್ವರೂಪ ಸಹ ದಿನವೂ ಸ್ಟೇಡಿಯಂಗೆ ಹೋಗಿ ಬರಲು ಆರಂಭಿಸಿದಳು. ಗಣರಾಜ್ಯೋತ್ಸವಕ್ಕೆ 3 ದಿನ ಇರುವಾಗ, ಅಂದರೆ ಜನವರಿ 23ರಂದು, ಸ್ವರೂಪ ಮಾರ್ಚ್ ಪಾಸ್ಟ್ ಟ್ರೈನಿಂಗಿಗೆ ಬಂದಾಗ ಪರೇಡ್ಗೆ ಸ್ಟೇಡಿಯಂ ತಯಾರು ಮಾಡುತ್ತಿದ್ದ DAR ಪೊಲೀಸರ ಕಡೆ ಒಮ್ಮೆ ಕಣ್ಣು ಹಾಯಿಸಿದಳು. ಒಂದು ಕ್ಷಣ ನಡುಗಿ ಹೋದಳು. ಸಂದೇಹವೇ ಇರಲಿಲ್ಲ, ಅವರಲ್ಲೊಬ್ಬ ತನ್ನ ಮೇಲೆ 1 ತಿಂಗಳ ಹಿಂದೆ ಅಟ್ಯಾಕ್ ಮಾಡಿದವನೇ ಎನ್ನುವುದರಲ್ಲಿ. ಪರೇಡ್ ಮುಗಿದ ತಕ್ಷಣವೇ ಸ್ವರೂಪ ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಮೇಲೆ ಅಟ್ಯಾಕ್ ಮಾಡಿದವನನ್ನು ತಾನು ನೋಡಿರುವುದಾಗಿ ಹೇಳಿದಳು. ತಕ್ಷಣವೇ ಅಲರ್ಟ್ ಆದ ಪೊಲೀಸ್ COD ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದರು. ಅಂದು ಮಧ್ಯಾಹ್ನದ ಹೊತ್ತಿಗೆ ಸ್ವರೂಪಳ ಮೇಲೆ ಅಟ್ಯಾಕ್ ಮಾಡಿದ ವ್ಯಕ್ತಿಯನ್ನು ಪತ್ತೆ ಹಚ್ಚುವ ಕಾರ್ಯಕ್ಕೆ ಪೊಲೀಸರು ಸಜ್ಜಾದರು. ಸ್ಟೇಡಿಯಂ ಸರಿಯಾಗಿ ಕಾಣುವಂತೆ ಒಂದು ಕೋಣೆಯಲ್ಲಿ ಸ್ವರೂಪಳನ್ನ 2 ಲೇಡಿ ಕಾನ್ಸ್ಟೇಬಲ್ಗಳ ಜೊತೆಯಲ್ಲಿ ಕೂರಿಸಲಾಯಿತು. DAR ಅಧಿಕಾರಿಗಳ ಮೂಲಕ ಬೆಳಗ್ಗೆ ಸ್ಟೇಡಿಯಂ ರೆಡಿ ಮಾಡಲು ಬಂದವರ ಪಟ್ಟಿಯನ್ನ ತರಿಸಲಾಯಿತು. ಅದರಲ್ಲಿ ಸ್ವರೂಪ ನೋಡಿದ ಜಾಗದಲ್ಲಿ ಕೆಲಸ ಮಾಡಿದ 4 ಜನರನ್ನ ಸಹ ಪತ್ತೆ ಮಾಡಿ ಅವರನ್ನ ಮತ್ತೆ ಸ್ಟೇಡಿಯಂಗೆ ಕರೆಸುವ ವ್ಯವಸ್ಥೆಯನ್ನೂ ಮಾಡಲಾಯಿತು. ಅವರೆಲ್ಲ DAR ಟ್ರೈನಿಗಳು. ಅವರಿಗೆ ಜೈಲ್ ಕ್ವಾರ್ಟರ್ಸ್ನಲ್ಲಿ ಇರಲು ಜಾಗವನ್ನು ನೀಡಲಾಗಿತ್ತು. ಸ್ವಲ್ಪ ಹೊತ್ತಿಗೆ DAR ಟ್ರೈನಿಂಗ್ ಆಫೀಸರ್ ತಮ್ಮ ಜೀಪಿನಲ್ಲಿ 3 ಜನರನ್ನ ಕರೆದುಕೊಂಡು ಬಂದರು.
4ನೇವನೆಲ್ರಿ
ಎಂದು ಕೇಳಿದಾಗ,
ಅವನು ತನ್ನ ಸೈಕಲ್ನಾಗ ಬರ್ತಾ ಇದ್ದಾನೆ
ಎಂದು ಟ್ರೈನಿಂಗ್ ಆಫೀಸರ್ ಹೇಳಿದರು. ಅಲ್ಲಿಗೆ ಬಂದ 3ರನ್ನೂ ಕಲ್ಲು ಎತ್ತಿ ಹಾಕುವ ಯಾವುದೇ ಕೆಲಸಕ್ಕೆ ಬಾರದ ಕೆಲಸಗಳಿಗೆ ಹಚ್ಚಲಾಯಿತು. ಆದರೆ ಆ 3ರು ಅಲ್ಲ ಎನ್ನುವಂತೆ ಸ್ವರೂಪ ನಕಾರಾತ್ಮಕವಾಗಿ ತಲೆ ಅಲ್ಲಾಡಿಸಿದಳು. ಅಷ್ಟರಲ್ಲಿ 4ನೆಯವನು ಸ್ಟೇಡಿಯಂ ಒಳಗೆ ಬಂದ, ಒಂದು ಕೆಂಪು ಬಣ್ಣದ ಲೇಡಿ ಸೈಕಲ್ನಲ್ಲಿ. ಆತ ಕೋಣೆಯ ಸಮೀಪದಲ್ಲೇ ಸೈಕಲ್ ನಿಲ್ಲಿಸುವಾಗಲೇ ಸ್ವರೂಪಳ ಮುಖ ಕಪ್ಪಿಟ್ಟಿತು. ಕೈಗಳು ಮತ್ತು ತುಟಿಗಳು ನಡುಗಲಾರಂಭಿಸಿದವು. ಪೊಲೀಸರಿಗೆ ಅವಳೇನು ಹೇಳುವುದೂ ಬೇಕಿರಲಿಲ್ಲ. ಆ ವ್ಯಕ್ತಿಯನ್ನ ತಮ್ಮ ವಶಕ್ಕೆ ತೆಗೆದುಕೊಂಡರು. ಅವನ ಹೆಸರೇ ಉಮೇಶ್ ರೆಡ್ಡಿ. ಮೊದಮೊದಲಿಗೆ ಉಮೇಶ್ ರೆಡ್ಡಿ ಬಹಳ ಮುಗ್ಧನಂತೆ ನಟಿಸಿದ. ಆದರೆ ಪೊಲೀಸರು ಅಷ್ಟೊಂದು ಸುಲಭವಾಗಿ ಬಿಡಲು ತಯಾರಿರಲಿಲ್ಲ. ಅವನ ಪೂರ್ವಾಪರಗಳನ್ನ ಸಹೋದ್ಯೋಗಿಗಳ ಹತ್ತಿರ ವಿಚಾರಿಸಿದಾಗ ಅವನೊಬ್ಬ ಒಂಟಿ ಬಡಕ ಎನ್ನುವುದು ಬಿಟ್ಟರೆ ಯಾರಿಗೂ ತೊಂದರೆ ಆಗಿರಲಿಲ್ಲ. ಎಲ್ಲಿಗೆ ಹೋಗುವುದಿದ್ದರೂ ತನ್ನ ಲೇಡಿ ಸೈಕಲ್ನಲ್ಲೇ ಹೋಗುತ್ತಾನೆ ಮತ್ತು ತನ್ನ ಕೋಣೆಯೊಳಗೆ ಸಹ ಒಬ್ಬನೇ ಇರುತ್ತಾನೆ ಎಂದು ಹೇಳಿದರು. ನಂತರ ಪೊಲೀಸರು ಉಮೇಶ್ ರೆಡ್ಡಿಯನ್ನು ಕರೆದುಕೊಂಡು ಜೈಲ್ ಕ್ವಾರ್ಟರ್ಸ್ನಲ್ಲಿ ಅವನಿಗೆ ಕೊಟ್ಟಿದ್ದ ಕೋಣೆಗೆ ಹೋದರು. ಅಲ್ಲಿ ಹೋಗಿ ಒಂದು ಪೆಟ್ಟಿಗೆಯನ್ನು ತೆಗೆದವರೇ ದಿಗ್ಭ್ರಾಂತರಾದರು. ಒಂದು ದೊಡ್ಡ ಪೆಟ್ಟಿಗೆಯ ತುಂಬ ಹೆಂಗಸರು ತೊಡುವ ಬಟ್ಟೆಗಳೇ ತುಂಬಿದ್ದವು. ತಕ್ಷಣವೇ ತಲೆಗೆ ಬಂದಿದ್ದು ಉಮೇಶ್ ರೆಡ್ಡಿ ಉಪಯೋಗಿಸುತ್ತಿದ್ದದ್ದು ಸಹ ಲೇಡೀಸ್ ಸೈಕಲ್ ಎಂಬುದು. ಬಟ್ಟೆಯ ಬಗ್ಗೆ ಹೇಳಲು ಉಮೇಶ್ ರೆಡ್ಡಿಗೆ ಏನೂ ಉಳಿದಿರಲಿಲ್ಲ. ಅಲ್ಲಿ ಹೆಂಗಸರು ತೊಡುವ ಬಟ್ಟೆಗಳೇ ಇವೆ ಎಂದು ಗೊತ್ತಾದ ತಕ್ಷಣ ಅಲ್ಲಿನ ವಾರ್ಡನ್ ಹಳೇ ಘಟನೆಯೊಂದನ್ನು ನೆನಪಿಸಿಕೊಂಡರು. ಉಮೇಶ್ ರೆಡ್ಡಿ ರೂಮ್ ಯಾವಾಗಲೂ ಲಾಕ್ ಆಗಿರುತ್ತಿತ್ತು. ಒಮ್ಮೆ ಅವನ ಪಕ್ಕದ ಕೋಣೆಯಲ್ಲಿದ್ದ ಇನ್ನೊಬ್ಬ ಟ್ರೈನಿ ಉಮೇಶ್ ರೆಡ್ಡಿ ರೂಮಿನೊಳಗೆ ಹೋಗಿದ್ದಕ್ಕೆ ಪಕ್ಕದ ಕೋಣೆಯವನಿಗೆ ಸಿಕ್ಕಾಪಟ್ಟೆ ಹೊಡೆದಿದ್ದ. ಅದಾದ ನಂತರ ಎಲ್ಲರೂ ಉಮೇಶ್ ರೆಡ್ಡಿಯಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡಿದ್ದರು. ಸ್ವಲ್ಪ ಕೊಸರಾಡಿದ ಉಮೇಶ್ ರೆಡ್ಡಿ ತಾನು ಸುತ್ತಾಡುವಾಗ ಮನೆಯ ಹೊರಗಡೆ ಒಣಗಲು ಹಾಕಿದ್ದ ಹೆಂಗಸರ ಬಟ್ಟೆಗಳನ್ನು ಕದಿಯುತ್ತಿದ್ದದ್ದಾಗಿ ಒಪ್ಪಿಕೊಂಡ. ತಾನು ಒಂಟಿಯಾಗಿ ಕೋಣೆಯಲ್ಲಿದ್ದಾಗ ಈ ಬಟ್ಟೆಗಳನ್ನು ಧರಿಸುತ್ತೇನೆ ಎಂದು ಒಪ್ಪಿಕೊಂಡನು. COD ಪೊಲೀಸರು ಉಮೇಶ್ ರೆಡ್ಡಿಯನ್ನ ತಮ್ಮ ಜೊತೆ ವಿಚಾರಣೆಗೆ ಕರೆದುಕೊಂಡು ಹೋದರು. ಮೊದಮೊದಲು ಬಿಗುವಾಗಿದ್ದ ಉಮೇಶ್ ರೆಡ್ಡಿ ನಿಧಾನವಾಗಿ ತಾನು ಸ್ವರೂಪಳ ಮೇಲೆ ಅಟ್ಯಾಕ್ ಮಾಡಿದ್ದನ್ನ ಒಪ್ಪಿಕೊಂಡನು. ಪೊಲೀಸರು ಮತ್ತಷ್ಟು ಬಿಗುವಾದಾಗ ತಾನು ಕೆಲವು ಮನೆಗಳಿಂದ ಹೆಂಗಸರ ಒಳ ಉಡುಪುಗಳನ್ನು ಕದ್ದಿದ್ದನ್ನು ಸಹ ಒಪ್ಪಿಕೊಂಡ. ಆದರೆ ಉಳಿದ ಯಾವುದೇ ಅಪರಾಧಗಳನ್ನು ಒಪ್ಪಿಕೊಳ್ಳಲಿಲ್ಲ. ಆಗಲೇ ಆ ಕೇಸಿನ ವಿವರಗಳಿಗೆ ಕೈ ಹಾಕಿದ್ದ COD ಅವರಿಗೆ ಇವನ ಕಥೆ ಇಷ್ಟಕ್ಕೆ ಮುಗಿದಿಲ್ಲ ಎಂದು ಎನ್ನಿಸಿತು. ಆದರೂ ಸ್ವರೂಪಳ ಮೇಲಿನ ಹಲ್ಲೆ ಮತ್ತು ಹೆಂಗಸರ ಉಡುಪುಗಳನ್ನು ಕದಿಯುವ ಕೇಸಿನಲ್ಲಿ ಅವನನ್ನು ಜೈಲಿಗೆ ತಳ್ಳಿದರು. ಆದರೆ 4ನೇ ದಿನಗಳಲ್ಲಿ ಬೇಲ್ ಮೇಲೆ ಉಮೇಶ್ ರೆಡ್ಡಿ ಹೊರಕ್ಕೆ ಬಂದ. ಬಂದ ತಕ್ಷಣವೇ ಸ್ವರೂಪಳ ಮನೆಗೆ ಹೋಗಿ ಅವಳಿಗೆ ಬೆದರಿಕೆ ಹಾಕಿದ. ರೆಡ್ಡಿಯ ನಡವಳಿಕೆ ನೋಡುತ್ತಿದ್ದ ಪೊಲೀಸರಿಗೆ ರೂಪಾ ಕೇಸಿನಲ್ಲಿ ಇವನು ಭಾಗಿಯಾಗಿದ್ದ ಎನ್ನುವ ಅನುಮಾನ ಕಾಡುತ್ತಲೇ ಇತ್ತು.
ಆದರೆ ಇವನು ಯಾರು ಎನ್ನುವುದು ರೂಪಾ ರೇಪ್ ಆ್ಯಂಡ್ ಮರ್ಡರ್ ಕೇಸಿನ ಆರೋಪಿಗಳಿಗೆ ಗೊತ್ತೇ ಇರಲಿಲ್ಲ.
ಅದರ ಜೊತೆ ರೆಡ್ಡಿ ಸಮುದಾಯವೇ ಹೆಚ್ಚಿದ್ದ ಚಿತ್ರದುರ್ಗದ ರಾಜಕಾರಣಿಗಳು ಉಮೇಶ್ ರೆಡ್ಡಿಗೆ ಅನಾವಶ್ಯಕವಾಗಿ ತೊಂದರೆ ಕೊಡಬಾರದೆಂದು ಮೇಲಿಂದ ಮೇಲೆ ಒತ್ತಡ ತರಲಾರಂಭಿಸಿದರು.
ಇದರ ಮಧ್ಯೆ ಕೋರ್ಟಿನ ಬೇಲ್ ಕಂಡೀಷನ್ ಜಂಪ್ ಮಾಡಿದ ಉಮೇಶ್ ರೆಡ್ಡಿ ಯಾರಿಗೂ ತಿಳಿಯದಂತೆ ಬೆಂಗಳೂರು ಸೇರಿದ್ದ.
ರೂಪಾಳ ರೇಪ್ ಮತ್ತು ಮರ್ಡರ್ ಕೇಸಿನ ಸಸ್ಪೆಕ್ಟ್ ಆಗಿದ್ದ ಉಮೇಶ್ ರೆಡ್ಡಿ ಬೆಂಗಳೂರು ಸೇರಿದ್ದ. ಇದೇ ಕೇಸಿನಲ್ಲಿ ಬೇರೆ 5 ಹುಡುಗರ ಮೇಲೆ ಚಿತ್ರದುರ್ಗದ ಪೊಲೀಸರು ಮೊದಲೇ ಆರೋಪ ಹೊರಿಸಿದ್ದರು ಮತ್ತು ಅದರಲ್ಲಿ ಒಬ್ಬನನ್ನೂ ಸಹ ಅರೆಸ್ಟ್ ಮಾಡಿದ್ದರು.
ಈ ಉಮೇಶ್ ರೆಡ್ಡಿ ಯಾರು? ಆತ ಮತ್ತೆ ಪೊಲೀಸರಿಗೆ ಸಿಕ್ಕಿದನೆ? ಈಗ ಕೇಸಿನ ಭವಿಷ್ಯವೇನು? ಈ ಕೇಸಿನಲ್ಲಿ ಎಷ್ಟು ಜನರು ಭಾಗಿಯಾಗಿದ್ದರು? ಉಮೇಶ್ ರೆಡ್ಡಿಗೂ ಇವರಿಗೂ ಸಂಬಂಧವಿತ್ತೆ? ಇದು ಉಮೇಶ್ ರೆಡ್ಡಿಯ ಕೊನೆಯ ಅಪರಾಧವೇ? ಬನ್ನಿ ಕೇಳೋಣ ಹ್ಯೂಮನ್ ಪೋಡಿಯಂನಲ್ಲಿ. ಹ್ಯೂಮನ್ ಪೋಡಿಯಂ MTR ದುಬೈ ಮತ್ತು ಮೈಯಾ ಪಬ್ಲಿಕೇಶನ್ ಸಹಭಾಗಿತ್ವದಲ್ಲಿ ಪ್ರಸ್ತುತಪಡಿಸುತ್ತಿದೆ ಪಾತಕ ಲೋಕ, ಕನ್ನಡ ಟ್ರೂ ಕ್ರೈಮ್ ಪಾಡ್ಕ್ಯಾಸ್ಟ್. ಕೇಸ್ 8, ಮುಂದಿನ ಎಪಿಸೋಡ್ನಲ್ಲಿ ವಿಕೃತ ಕಾನ್ಸ್ಟೇಬಲ್.